ஸ்ரீகுருப்போ நமஹ. ஹரிஹி ஓம். ஜலஜேஷ்டநிபாகாரம் ஜெகதீஷபதாஸ்ரயம் ஜெகதீசல விக்யாதம் ஜெகந்நாதகுரும் பஜே. ஹரிகதாமிருதசார குருகுல கருணவிந்தாபனித கேளுவே பரம பகவத் பக்தரிதனாதரது கேளுவது. ஹேடி மையன் ஆலோசனை ஏன் மாடிதிர இஷ்டு? இவாக சேர்த்திதே ನೋಡ್ತಾ ಇದ್ರ ಇದರಲ್ಲಿ ಇದ್ಯಾವುದು ರೆಕಾರ್ಡ್ರೆ ನಿಂತಿದ್ದಾರೆ. ಈಗ ಈ ರೆಕಾರ್ಡ್ ಹೇಗಿದೆ? ಟೇಬಲ್ ಜೊತೆಗೇನೆ ಇದೆ, ಟೇಬಲ್ ಜೊತೆಗೇನೆ ಇದೆ. ಆದ್ರೆ ಆ ಟೇಬಲ್ ಎಲ್ಲೆಲ್ಲಿದೆ ಅಲ್ಲೆಲ್ಲದೆಯಾ? ಇಲ್ಲ. ಆದರೆ ಸಾಮಾನ್ಯ ನಾವ್ ಏನ್ ಹೇಳ್ತೀವಿ ಅಂದ್ರೆ ಇದು ಅದರ ಜೊತೆಗೇನೆ ಇದೆ. ಇದನ್ನ ಸಮದೇಶ, ದೇಶತಃ ಸಮವ್ಯಾಪ್ತಿ ಅಂದ್ರೆ ಏಕದೇಶ ವ್ಯಾಪ್ತಿ ಅಂದ್ರೆ ಇಡೀ ದೇವರು ಎಲ್ಲಾ ಕಡೆ ವ್ಯಾಪ್ತನಾಗಿದ್ದಾನಲ್ಲ, ಒಂದು ಕಡೆ ಇದ್ರೂ ಆತನ ಜೊತೆಗಿದ್ದಂತೇನೆ. ಅಲ್ಲ, ಆಕೆ ಎಷ್ಟು ವ್ಯಾಪ್ತಳಾಗಿರ್ತಾಳೋ ಅಷ್ಟ ವ್ಯಾಪ್ತಿ ಇಲ್ಲ. ಅಲ್ಲ, ಅದಕ್ಕೆ ಹೇಳ್ತಾರೆ ಸಮವ್ಯಾಪ್ತಿ ಅಂತ ಹೇಳಿದ್ರೆ ಆಕೆ ಎಲ್ಲೆಲ್ಲಿ ವಿಶೇಷವಾಗಿ ಅವ್ಯಕ್ತ ತತ್ವದ ಪರ್ಯಂತ ಭಗವದ್ ರೂಪಗಳಿವೆಯೋ ಅಲ್ಲೆಲ್ಲ ವ್ಯಾಪ್ತಳ. ಆಕೆಯನ್ನು ಮೀರಿ ದೇವರಿದ್ದಾರೆ, ಆ ಅವ್ಯಕ್ತ ತತ್ವವನ್ನು ಮೀರಿ ದೇವರಿದ್ದಾರೆ. ಮತ್ತೆ ಅಲ್ಲಿ ಆಕೆ ಇರಲ್ಲ, ಸಮವ್ಯಾಪ್ತಿ ಹೋಯ್ತಲ್ಲ ಅಂದ್ರೆ ಆ ಮೀರಿ ಇರುವ ದೇವರ ರೂಪ ಏನಿದೆಯಲ್ಲ ಅದರೊಳಗೆ ಆಕೆ ಇದ್ದೇ ಇದ್ದಾಳೆ. ಅಂದ್ರೆ ಅವ್ಯಕ್ತ ತತ್ವ ಇದ್ದೇ ಇದೆ. ಇಡೀ ಭಗವದ್ ರೂಪ, ಈ ಚೈರ್ ಎಲ್ಲ ಭಗವದ್ ರೂಪ. ಅದರಲ್ಲಿ ಈ ರೆಕಾರ್ಡರ್ ಎಷ್ಟು ಅವ್ಯಕ್ತ ತತ್ವದ್ದು? ಲಕ್ಷ್ಮೀ ದೇವಿ ಅವ್ಯಕ್ತ ತತ್ವದೊಳಗಿರತಕ್ಕಂತಹ ಒಂದೊಂದು ರೂಪ ಜೊತೆಗೂ ಇದ್ದಾಳೆ, ಸಮವ್ಯಾಪ್ತಳು. ಅಷ್ಟೇ ಅಲ್ಲ, ಆಕೆ ಇರೋದಲ್ಲಿ ಇಡೀ ವ್ಯಾಪ್ತವಾದ ರೂಪ ಜೊತೆಗೂ ಇದ್ದಾಳೆ. ಆಕೆಯನ್ನು ಬಿಟ್ಟು ದೇವರಿಲ್ಲೇ ಇಲ್ಲ. ಆದರೆ ಆತ ಎಲ್ಲೆಲ್ಲಿದ್ದಾನೋ ವ್ಯಾಪ್ತವಾಗಿ ಅಲ್ಲೆಲ್ಲ ಹೋಗಿಲ್ಲ. ಈಕೆ ಜೊತೆಗಿದ್ರೆ ಸಾಕು ಸಮವ್ಯಾಪ್ತಿ, ದೇಶತಃ ಸಮವ್ಯಾಪ್ತಿ. ಅಂದ್ರೆ ಈ ಚೈರ್ ಇಲ್ಲಿದೆಯೋ ಆ ದೇಶದಲ್ಲೇ ಇದಿದೆ. ಅಂದ್ರೆ ಚೈರ್ ಇದ್ದಷ್ಟಾಗಲ್ಲ ಇದೆಯಾ? ಅದೇ ಉತ್ತರ. ಈ ಉತ್ತರ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇದು ನಾನಲ್ಲ, ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಸಂಕರ್ಷಣ ಒಡೆಯರ್ ಕೊಡ್ತಾರೆ, ಅದ್ಭುತವಾಗಿ ಚೆನ್ನಾಗಿ ಕೊಡ್ತಾರೆ. ಭಗವಂತ ಸರ್ವತ್ರ ವ್ಯಾಪ್ತ, ಲಕ್ಷ್ಮೀದೇವಿಗೂ ಮೀರಿ ವ್ಯಾಪ್ತ, ಮೀರಿ ವ್ಯಾಪ್ತ. ಇಲ್ಲದಿದ್ದರೆ ಲಕ್ಷ್ಮೀದೇವಿಗೆ ಆಧಾರವಾಗಿ ಭಗವದ್ ರೂಪ ಇರಬೇಕಲ್ಲ. ದೊಡ್ಡದು ಅನಂತ ಭಗವದ್ ರೂಪಗಳಿವೆ, ಅನಂತ ರೂಪ ಇದೆ. ಆ ರೂಪದಲ್ಲಿ ಲಕ್ಷ್ಮೀದೇವಿ ಒಂದು ಭಾಗದಲ್ಲಿ ಮಾತ್ರ, ಆ ತತ್ವ ಅವ್ಯಕ್ತ ತತ್ವ ಎಲ್ಲ ಒಂದು ಭಾಗದಲ್ಲಿ ಮಾತ್ರ ಸೇರಿದೆ. ಆದರೆ ಆ ಒಂದು ಭಾಗದಲ್ಲಿ ಇದ್ರೂ ಕೂಡ ಆಕೆ ದೇವರ ಜೊತೆಗೇನೆ ಇದ್ದಂತೆ ಅಲ್ವೋ? ದೇಶತಃ, ಈ ಟೇಬಲ್ ಎಲ್ಲಿದೆಯೋ ಅಲ್ಲಿ ಈ ರೆಕಾರ್ಡರ್ ಇದ್ದೇ ಇದೆ. ಆ ಟೇಬಲ್ ಸ್ಟಗಲ ಇದೆಯಾ? ಇಲ್ಲ. ಅಂದ್ರೆ ದೇಶತಃ ಸಮವ್ಯಾಪ್ತಿ, ಇದು ಎಲ್ಲಿದೆಯೋ ಅಲ್ಲಿದೆ ಅಂತ. ದೇಶತಃ ಸಮವ್ಯಾಪ್ತಿ, ದೇವರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲಿದ್ದಾಳೆ. ಹಾಗೆ ದೇವರ ಗುಣಗಳೆಷ್ಟು ಆಕೆ ಗೊತ್ತಾ? ಅಂದ್ರೆ ತನ್ನ ರೂಪದ ಪರಿಚಯ ಗೊತ್ತು. ಅವ್ಯಕ್ತ ತತ್ವದಲ್ಲಿ ತನ್ನ ರೂಪಗಳೆಷ್ಟು ಆಕೆ ಗೊತ್ತು, ಅಲ್ಲಿರುವ ಭಗವದ್ ರೂಪಗಳು ಗೊತ್ತು. ಆದರೆ ಆಕೆಯನ್ನು ಮೀರಿ ನಿಂತ ಭಗವದ್ ರೂಪಗಳ ಆಕೆ ಪರಿಚಯ ಇಲ್ಲ. ಇಷ್ಟು ಅಂದ್ರೆ ದೇವರಲ್ಲಿ ಹೊಸತನ ಆಕೆಗೆ ಸದಾ ಇದ್ದೇ ಇರುತ್ತೆ. ಆಕೆ ಮೀರಿ ನಿಲ್ಲಬೇಕಾದ್ರೆ ಆಕೆ ಒಳಗಿರ್ಲೇಬೇಕಲ್ಲ, ದೇವರೊಳಗೆ ಆಕೆ ಇರ್ಲೇಬೇಕಲ್ಲ. ಅಂದ್ರೆ ಆತ ಇದ್ದ ಜಾಗದಲ್ಲಿ ಆಕೆ ಬಂದೇ ಬಂದ ಸ್ಥಾನ.
ಅಲ್ಲಿ ಆ ಜಾಗದಲ್ಲಿ ಲಕ್ಷ್ಮೀದೇವಿ ಪ್ರವೇಶ ಇಲ್ಲ ಅಂತ.
ಅದೇ ನಾನು ಹೇಳ್ತಾ ಇರೋದು, ಅಲ್ಲಿ ಪ್ರವೇಶ ಇಲ್ಲದಿದ್ದಾಗ ಸಮವ್ಯಾಪ್ತಳು ಅಂತ ಹೆಸರೇನು ಅಂದ್ರೆ ಆ ರೂಪ ಜೊತೆಗೇನೆ ಇರುತ್ತಲ್ಲ ಅವ್ಯಕ್ತ ತತ್ವ, ಅದರಿಂದ ಸಮವ್ಯಾಪ್ತಳು ಅಂತ ಅಷ್ಟೇ ಹೊರತು ಹೇಗೆ ಗೊತ್ತಾಗುತ್ತೆ? ತನ್ನ ತತ್ವದಲ್ಲಿ ಎಷ್ಟಿರುತ್ತೋ ಅಷ್ಟು ಪರಿಚಯ ಆಕೆಗಷ್ಟೇ. ಸರಿಯಾ? ಇಲ್ಲ, ಯಾಕಂದ್ರೆ ಆಕೆ ಎಷ್ಟು ಮ್ಯಾಕ್ಸಿಮಮ್ ವ್ಯಾಪ್ತಳಾಗಿದೆ ಅದೇ ಅರ್ಥ. ಅದು ಸಮವ್ಯಾಪ್ತಿ ಅಂತ ಹೇಳಿದ್ರೆ ಇಲ್ಲ, ಆಗಲ್ಲ ಆಗಲ್ಲ. ಕೆಲವು ರೂಪಗಳ ಹತ್ರ ನಾವು ಇಲ್ಲವೇ ಇಲ್ಲ. ಆಕೆ ಒಂದು ದೊಡ್ಡ ವಿಸ್ತಾರ ರೂಪ ಇದೆಯಲ್ಲ ಅದರ ಜೊತೆಗೆ ಸದಾ ಇರ್ತಾಳೆ ಆಕೆ. ಅಷ್ಟೇ ಅಲ್ಲದೆ ಒಂದೊಂದು ರೂಪದ ಜೊತೆಗೂ ಆಕೆ ಇರ್ತಾಳೆ. ಆ ಥರ ನಿಮ್ದಿದ್ಯಾ? ಮಹತ್ತತ್ವದಲ್ಲಿ ಅವ್ಯಕ್ತ ತತ್ವದಲ್ಲಿ ಏನೇನು ಒಂದೊಂದು ಭಗವತ್ ರೂಪ ಇದೆ ಅದರ ಜೊತೆ ಜೊತೆಗೆ ನಿಮಗೆ ವ್ಯಾಪ್ತಿ ಇದೆಯಾ ಇಲ್ಲ, ಅದನ್ನು ಸಮವ್ಯಾಪ್ತಿ ಅಂತ ಕರೆದ್ರು. ನಮ್ಗಿದ್ಯಾ ಒಂದು ಕಡೆ ಬಿದ್ದಿರ್ತೇವೆ ನಾವು, ಎಲ್ಲ ರೂಪಗಳು ಪರಿಚಯವೇ ಇಲ್ಲ. ಯಾವ ದೇಶ ಅಲ್ಲ ಆ ತರ ಎಲ್ಲರೂ ಇದ್ದಾರೆ, ಹಾಗಲ್ಲ. ತನ್ನ ತತ್ವದ ಎಷ್ಟು ಮ್ಯಾಕ್ಸಿಮಮ್ ಇರಬೇಕೋ ಅಷ್ಟು ಎಲ್ಲಾ ರೂಪಗಳ ಜೊತೆಗೆ ಇದ್ದುಕೊಂಡು ಆ ರೂಪ ಜೊತೆಗೆ ಇದ್ದಾಳೆ, ಆದ್ದರಿಂದ ಆಕೆ ಸಮವ್ಯಾಪ್ತ.
ಅಷ್ಟೇ
ಪೂರ್ಣ ಎಲ್ಲ ಮ್ಯಾಕ್ಸಿಮಮ್ ಅಂತ ಅರ್ಥ. ಪ್ರಾಣದೇವರಿಗೆ ತಮ್ಮ ತತ್ವ, ಅವರವರ ತತ್ವದಲ್ಲಿ ಅವರವರಿಗೆ ದೇವರ ಜೊತೆಗೆ ಇರ್ತಾರೆ. ಲಕ್ಷ್ಮೀ ದೇವಿಗೆ ದೇವರ ಜೊತೆಯಿಂದ ಸಮವ್ಯಾಪ್ತಿ ಅಂದ್ರೆ ತನ್ನ ತತ್ವದಲ್ಲಿ ದೇವರ ಜೊತೆಗೆ ಇರೋದು, ಆ ತತ್ವ ಎಲ್ಲಾ ಕಡೆ ಮೇಲ್ ನಿಂತಿದ್ದರಿಂದ ಜಾಸ್ತಿ ಆಗಿದೆ. ವಿತ್ತ ದೇಹಾಗಾರ ಧಾರಾಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದೆನಿಸಿ ನೆಲೆಸಿಪ್ಪನು ಎಂದರಿದು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ ಉತ್ತಮಾಧಮ ಮಧ್ಯಮರ ಕೃತಕೃತ್ಯನಾಗು ಉನ್ಮತ್ತನಾಗದೆ ಕೃತ್ಯನಾನೆಂದು. ಇಲ್ಲಿ ಹೇಳ್ತಾ ಇದ್ದಾರೆ ಸಾಧನೆಯ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಭಗವಂತ ಆತನ ಪೂಜೆ ಮಾಡಬೇಕು, ಆತನನ್ನು ಸದಾ ನೆನೆಯಬೇಕು. ನೆನೆಯಬೇಕಂದ್ರೆ ಒಂದು ಕಡೆ ಕೂತ್ಕೊಂಡು ನೆನೆಯಲಿಕ್ಕೆ ಆಗಲ್ಲ ನಮಗೆ, ಯಾಕಂದ್ರೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲ ಕರ್ಕೊಂಡು ಓದಾಡ್ತಾ ಇರ್ತೀವಿ. ಅಂತ ಕಾಲಕ್ಕೆ ದೇವರನ್ನ ಒಂದೇ ಕಡೆ ಕೂತು ನೆನೆದರೆ ಯಾವ ಸಾಧನೆ ಆಗಬೇಕು ಆ ಸಾಧನೆ ನಮಗಾಗಬೇಕು, ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಹೇಳ್ತಾರೆ ಕಂಡ ಕಂಡಲ್ಲಿ ವಿಶ್ವರೂಪ ಕಂಬರು, ಕಂಡುಬಿಟ್ರೆ ಆಯ್ತು. ಎಲ್ಲಾ ಕಡೆ ಇದ್ದ ಭಗವದ್ ರೂಪವನ್ನ ಎಲ್ಲಿ ವಿತ್ತ ಸುತ್ತು ಇರತಕ್ಕಂತಹ ವಿಶೇಷವಾದ ದುಡ್ಡು ದೇಹ ಆಗಾರ ಮನೆ ದಾರ ಹೆಂಡತಿ ಅಪತ್ಯ ಮಕ್ಕಳು ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಕ್ ಆತ್ಮ, ಪ್ರತ್ಯಕ್ ಅಂದ್ರೆ ವಿಶೇಷವಾಗಿ ಜೀವನಿಂದ ಭಿನ್ನನಾದವ ಒಳಗಿರತಕ್ಕಂಥವ ಸ್ವಾಮಿ ಅಂತ ಇದ್ದನೆಂದು ತಿಳ್ಕೊಂಡು ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಯಾರನ್ನ ಉತ್ತಮರನ್ನ ಮಧ್ಯಮರನ್ನ ಅಧಮರನ್ನ. ಅಲ್ಲಿ ಉತ್ತಮರು ಅವರಲ್ಲಿ ಭಗವಂತನ ತೃಪ್ತಿ ಪಡಿಸುವ ಕಾಲಕ್ಕೆ ಎಚ್ಚರ ಏನಂತ, ದೇವರ ಜೊತೆಗೆ ದೊಡ್ಡವರಿಗೂ ನಮಸ್ಕಾರ ಅವರಿಗೂ ಪ್ರೀತಿ. ನಂತರ ಮಧ್ಯಮರಲ್ಲಿ ಪ್ರಿಯ ಮಾಡುವ ಕಾಲಕ್ಕೆ ದೇವರಿಗೆ ನಮಸ್ಕಾರ ಅವರಿಗೆ ನಮಸ್ಕಾರ ಇಲ್ಲ ನಮ್ಮ ಜೊತೆ ಇದ್ದವರಿಗೆ. ಅಧಮರಲ್ಲಿ ದೇವರಿಗೆ ನಮಸ್ಕಾರ ಅಷ್ಟೇ ಮಿಕ್ಕವರಿಗಿಲ್ಲ. ಉತ್ತಮರಲ್ಲಿ ಮಾತ್ರ ದೇವರಿಗೆ ನಮಸ್ಕಾರ ಜೊತೆಗೆ ಅವರಿಗೂ ನಮಸ್ಕಾರ ಇಟ್ಕೊಂಡು ಅವರವರಿಗೆ ಕೊಡುವುದು ಅವರಿಗಲ್ಲ ಅಲ್ಲಿರುವ ಭಗವಂತನಿಗೆ ಅಂತ ತಿಳಿದು ಕೊಡುತ್ತಾ ಎಲ್ಲರನ್ನ ತೃಪ್ತಿಪಡಿಸುತ್ತ ಕೃತಕೃತ್ಯ ನಾವು ಒಟ್ಟಾರೆ ಏನಾಗುತ್ತೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಾವು ತಿರುಗಾಡುವುದೇ ನಮ್ಮ ಮಧ್ಯ ನಮ್ಮವರ ಮಧ್ಯ ಪದಾರ್ಥಗಳ ಮಧ್ಯ ನಮ್ಮವರ ಮಧ್ಯ ಅಲ್ಲೆಲ್ಲ ದೇವರನ್ನ ನೋಡುತ್ತಾ ಅಲ್ಲಲ್ಲಿ ಮಾಡುವ ಕರ್ಮ ಅಲ್ಲಲ್ಲಿರುವ ದೇವರ ಪೂಜಾ. ಪಾತ್ರೆ ತೊಳೆದರ ಅಲ್ಲಿರೋ ಭಗವಂತನ ಪೂಜಾ, ಕಸ ಬೆಳೆದರ ಮನೆ ಆಕಾರ ಭಗವಂತನ ಪೂಜಾ, ಶರೀರ ಒಳ್ಳೆ ಸಾಧನ ಮಾಡಿಕೊಂಡ್ರ ಅದೆಲ್ಲ ಅಲ್ಲಿರೋ ದೇವರ ಪೂಜಾ, ಮಕ್ಕಳು ಮೊಮ್ಮಕ್ಕಳು ಗಂಡ ಹೆಂಡತಿ ಅವರೆಲ್ಲರೂ ಅಲ್ಲಿ ಅವರಿಗೆಲ್ಲ ಕೊಟ್ರ ಅಲ್ಲಿರೋ ದೇವರ ಪೂಜಾ. ಒಟ್ಟಾರೆ ನೀವು ಮಾಡುತ್ತಾ ಇರೋ ದೇವರ ಸ್ಮರಣೆ, ಎಲ್ಲಾರಲ್ಲೂ ದೇವರ ಸ್ಮರಣೆ ಮಾಡ್ತೀವಿ. ಮಾಡಲ್ ನೋಡಿ ನಾವು ಹೇಳ್ತೀವಿ ಗೊತ್ತಿರುತ್ತೆ, ಮಾಡಲ್ಲ ಮಾಡ್ತಾ ಇದ್ದೀರಾ ಆಗಲ್ಲ. ಯಾವಾಗೋ ಒಮ್ಮೆ ಬಂದ್ರೆ ಬಂದಿದ್ರು ಇಲ್ಲ, ಆದ್ರೆ ಅದನ್ನೇ ಕಡ್ಡಾಯವಾಗಿಟ್ಕೊಂಡು ಮಾಡ್ಲೇಬೇಕು. ಇದೇ ದೊಡ್ಡ ವ್ರತ, ನನಗೆ ಸುತ್ತಿದ್ದವರಲ್ಲೇ ದೇವರನ್ನ ನೋಡಬೇಕು ಅಂತ ಪ್ರತಿ ಕ್ಷಣ ಇಷ್ಟು ದೀಕ್ಷ, ಇಷ್ಟು ದೀಕ್ಷ. ಈ ವ್ರತ ಮಾಡ್ತೀರಾ ಇವತ್ತಿಂದ ಹೇಳಿದ್ದೆ ಮಾಡಿಲ್ಲ. ದಿನದಲ್ಲಿ ಕಾಣಿಸಿದ ಪ್ರತಿಯೊಂದು ಜಡ ಚೇತನದಲ್ಲಿ ದೇವರ ಆ ವಿರಾಟ್ ರೂಪವನ್ನ ಸ್ಮರಣೆ ಮಾಡಿಯೇ ಮಾಡುತ್ತೇನೆ. ನನ್ನ ಕಣ್ಣಿಂದ ಯಾವ ಪದಾರ್ಥವೂ ಕೂಡ ದೇವರ ಸ್ಮರಣೆ ಇಲ್ಲದೆ ಹೋಗಬಾರದು. ಯಾವ ವ್ಯಕ್ತಿಯಲ್ಲೂ ದೇವರ ಸ್ಮರಣೆ ಇಲ್ಲದೆ ಮುಂದಕ್ಕೆ ಹೋಗಬಾರದು. ಕ್ಷಣದಲ್ಲಿ ಅಲ್ಲಿ ದೇವರ ಸ್ಮರಣೆ ಮಾಡ್ತಾ ಇದು ನಿಯಮ ವ್ರತ.
ಜಾಸ್ತಿ ಆಗ್ತಾ ಇದೆ
ಯಾಕೆ ಹೋಗುತ್ತಮ್ಮ? ಅಲ್ಲ ನೀನೇ ಓದಿಸ್ತಾ ಇದೆಯಾ ಅಂತ ಓದ್ತಾ ಇದ್ರಿ ಅಲ್ವಾ? ಹೇಳ್ಕೊಂಬಿ ಅದು ಹೋಗಲ್ಲ ಹೋಗಲ್ಲ ಅಂದ್ರೆ ಆಶ್ಚರ್ಯ, ಹೋಗುತ್ತಾ ಅಂದ್ರೆ ಸಹಜ. ನಮಗ್ ಹೋದ್ರೇನೆ ಆನಂದ, ಅದು ಅಡ್ಡಿ ಇಲ್ಲಪ್ಪ. ಇಲ್ಲಾಂದ್ರೆ ಏನೋ ಸಂಕಟ ಆಗ್ತಾ ಇರತ್ತೆ. ಮನೆಯೆಲ್ಲ ಬಹಳ ನೀಟಾಗಿ ಬಿಳಿ ಆಗಿ ಎಲ್ಲಾ ಚೆನ್ನಾಗಿದ್ರೆ ಹೋದ್ರೆ ಅದು ಕೂಡ್ಲಿಕ್ಕೂ ಆಗಲ್ಲ. ಯಾಕಪ್ಪ ಕೂದ್ರೆ ಏನಾಗುತ್ತೋ ನಿಂತ್ರೆ ಏನಾಗುತ್ತೋ, ಚೂರು ಹೊಲಸಾಗಿದ್ರೆ ಅಪ್ಪ ಅಂತ ಕೊಡ್ತು. ಬಳೆ ಬಟ್ಟೆ ಕೂಡ ಪುರಾ ಬೆಳ್ಳಗಿದ್ರೆ ಚಿತ್ರ ನೋಡ್ತಾರೆ ಎಲ್ಲ ಕೂಡ, ಅಪ್ಪ ಏನಿದ್ದಾರೆ ಅಂತ ಹೇಳಿ. ಚೂರು ಕಪ್ಪಾಗಿದ್ರೆ ಮಾಮೂಲೆ ನೋ ಪ್ರಾಬ್ಲಮ್ ಹೋಗ್ತಾ ಇರ್ತಾರೆ. ಹಾಗೆ ನಮ್ಮ ಮನಸ್ಸು ಹೊಲಸಾಗಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಪಡಬೇಕಾದ ಏನು ಇಲ್ಲ, ಅದು ತಾನಾಗಿ ಹೋಗ್ತಾ ಇರುತ್ತೆ. ಅದನ್ನ ಹಿಡ್ಕೊಂಡ್ ಬರೋದೇ ನಿಮ್ ಸಾಧನೆ. ಅದರಿಂದ ಅರ್ಜಿ ಮಾಡ್ತಾ ಬರೋಣ, ಆದಷ್ಟು ಭಗವಂತನ ಸ್ಮರಣೆ ಮಾಡಬೇಕಿಲ್ಲಿ. ಅದರಲ್ಲಿ ಮಾಡೋ ಕಾಲಕ್ಕೆ ಸ್ವಾಮಿ ಕೊಡಿಸ್ತಾ ಇದ್ದಾನೆಂಬ ಎಚ್ಚರ ಸದಾ ಬರಲಿ. ಕೃತಕೃತ್ಯನಾಗು ಉನ್ಮತ್ತನಾಗದೆ. ಉನ್ಮತ್ತ ಅಂದ್ರೆ ನಾ ಮಾಡಿದೆ ನಾ ಸೋಕು ಬಂದ್ಬಿಡುತ್ತೆ, ಅದು ಬರದಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾ ಇದ್ದ. ದೇವದೇವೇಶನ ಸುಮೂರ್ತಿ ಕಳೇವರಗಳೊಳಗೆ ಅನವರತ ಸಂಭಾವಿಸುತ ಪೂಜಿಸುತ ನೋಡುತ್ತ ಸುಪ್ರಿಸುತ್ತಿರು ಬಿಡದೆ ಶ್ರೀವರ ಜಗನ್ನಾಥ ವಿಠಲ ತಾ ಒಲಿದು ಕಾರುಣ್ಯದಲ್ಲಿ ಭವ ನೋವು ಪರಿಹರಿಸುವನು ಪ್ರವಿತತ ಪತಿತ ಪಾವನನು. ಕೊನೆಗೆ ಅದನ್ನೇ ಒತ್ತಿ ಹೇಳ್ತಾ ಇದ್ದಾರೆ. ಏನು ಸಾಧನೆ ಮಾಡಬೇಕು ನಾವು ಅಂದ್ರೆ ಹೇಳ್ತಾರೆ, ದೇವ ದೇವೇಶನ ಸುಮೂರ್ತಿ ಕಳೇವರಗಳೊಳಗೆ ನಮ್ಮ ಸುತ್ತು ಇರುವ ಪ್ರತಿಯೊಂದು ಜೀವರಾಶಿಯ ಶರೀರದಲ್ಲಿ ಆ ಸ್ವಾಮಿಯ ಮೂರ್ತಿಯನ್ನ ನೋ ಸಂಭಾವಿಸುತ್ತ ಅಂದ್ರೆ ಇದ್ದಾನೆ ಅಂತ ಅನುಸಂಧಾನ ಮಾಡುತ್ತಾ ಪೂಜಿಸುತ್ತ ಅಲ್ಲಲ್ಲಿ ಕೊಡುವ ಪದಾರ್ಥಗಳು ಆಯಾ ಭಗವದ್ ರೂಪಕ್ಕೆ ಪೂಜಾ ಅಂತ ಕೊಡತಾ ನೋಡುತ್ತ ಅಂದರೆ ಒಳದೃಷ್ಟಿಯಿಂದ ಸ್ವಾಮಿ ಇದ್ದಾನೆ ಅಂತ ಚೆನ್ನಾಗಿ ದೃಢವಾಗಿ ನೋಡುತ್ತಾ ಆ ಅದರ ಮೂಲಕ ಸುಪ್ಪಿಸುತ್ತಿರು. ಎಷ್ಟು ಕಾಲ ಬೀಡಾದೆ ಪ್ರಾಣ ಇರೋ ಪರ್ಯಂತ ಉಸಿರಾಟ ಇರೋ ಪಡೆಯಂತ ಮಾಡಯ್ಯ. ಹಾಗ ಮಾಡಿದರೆ ದೊಡ್ಡ ಸಾಧನೆ ಇದು. ಇದರಿಂದ ಶ್ರೀವರ ಜಗನ್ನಾಥ ವಿಠಲ, ಶ್ರೀವರ ಅಂದ್ರೆ ಇಂದ್ರಿಯಗಳಿಗೆ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಗೆ ಪತಿಯಾದ ಜಗನ್ನಾಥ ವಿಠಲ ತಾ ಒಲಿದು. ಈ ಸಾಧನೆ ಮಾಡಿದರೆ ಯಾರಾದರೆ ಹೌದಪ್ಪ ನಾ ಬಂದದ್ದೇ ಅಪರೂಪವಾದ ಜನ್ಮ, ಇದನ್ನ ಕಳ್ಕೋಬಾರದು, ಆದಷ್ಟು ನಾನು ಬೆಳಗ್ಗಿಂದ ರಾತ್ರಿ ಪರ್ಯಂತ ಕಾಣುವ ಸಕಲ ಪ್ರಾಣಿಗಳಲ್ಲಿ ಸಕಲ ಎಲ್ಲರಲ್ಲೂ ಕೂಡ ಎಲ್ಲಾ ಪದಾರ್ಥದಲ್ಲಿ ಆಯಾ ಆಕಾರದ ಭಗವಂತನನ್ನ ಸ್ಮರಣೆ ಮಾಡಲೇಬೇಕು ಅಂತ ನಿಯಮ ಇಟ್ಟುಕೊಂಡು ಕಡ್ಡಾಯವಾಗಿ ಕ್ಷಣದಲ್ಲಿ ಬನ್ನಿ ಬಂದಿರಾ, ಒಬ್ಬೊಬ್ಬರಲ್ಲಿ ಬೇಕಾಗಿಲ್ಲ, ಎಲ್ಲರಲ್ಲಿ ಸ್ವಾಮಿ ಇದ್ದಾನೆ ಇಷ್ಟ ಆಕಾರದಲ್ಲಿ. ಒಂದು ಎಷ್ಟು ತಾಯಿ ಸೆಕೆಂಡ್ ಕೂಡ ಆಗಿಲ್ಲ. ಈ ತರ ರೋಡ್ ಅಲ್ಲಿ ಹೋಗ್ತಾರೆ, 20-30 ಜನ ಹೋಗ್ತಾ ಇರ್ತಾರೆ, ಏಕ ಪ್ರಕಾರ ಹೋಗ್ತಾ ಇರ್ತಾರೆ. ಕಣ್ಣು ರೆಪ್ಪೆ ತೆಗೆದ ಕೂಡಲೇ ದೇವರನ್ನು ನೋಡಬೇಕು, ಕಣ್ಣು ಮುಚ್ಚಿದ್ರೆ ದೇವರ ನಮಸ್ಕಾರ. ಈ ತರ ಮಾಡ್ತಾ ಅದನ್ನೇ ದೀಕ್ಷೆಯಾಗಿಟ್ಕೊಂಡು ಮಾಡ್ಬೇಕು. ಮಾಡ್ತಿರಲ್ಲಿ ನೀವೆಲ್ಲ ವ್ರತ ಅಂದ ಕೂಡಲೇ ಪ್ರಾಣ ಹೋದ್ರು ಸರಿ ಹಾಗೆ ಇದ್ದು ಓದಾಡ್ತಾ ಅದನ್ನ ನೆನಪು ಮಾಡ್ಕೊಂಡು ಕ್ಷೀರ ವ್ರತ ಮಾಡಿದ್ದೀರ. ಕಾಫಿ ಕುಡಿಬೇಕು ಅಂತ ನಾನಿಗೆ ಸೆಳಿತಾ ಇರುತ್ತೆ. ವ್ರತ ಮಾಡಬೇಕು ಅಂದ ಕೂಡಲೇ ಅಹೋಡ್ಕೊಂಡು ಬೇಡ 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 ಅಂತ ಬರ್ತಾ ಇರ್ತೀರ ಅಲ್ವಾ? ಮಾಮೂಲಾಗಾರ ಮಾಡ್ತೀರ ಇಲ್ಲ, ಮಾಮೂಲಾಗಿ ಕಾಫಿ ಬಿಡಬೇಕು ಅನಿಸ್ತಾ ಇರುತ್ತೆ, ವ್ರತ ಇಲ್ಲ ಕಾಫಿ ಬಿಡಬೇಕು ಅನ್ನಿಸ್ತಾ ಇರುತ್ತೆ. ಒಂದ್ ದಿವಸ ನೋಡ್ತೀರ ಕಾಫಿ ಇಲ್ಲ, ಮಾರನೇ ದಿವಸ ಥಟ್ ಅಂತ ಹೋಗಿರುತ್ತೆ, ಪರವಾಗಿಲ್ಲ ಅಂತ ಕುಡಿದು ಬಿಡುದು ಅಲ್ವಾ? ಆದ್ರೆ ಅಲ್ಲಿ ವ್ರತ ಇಲ್ಲ, ವ್ರತ ಇಲ್ಲದಕ್ಕೆ ಬೇಡ ಅಂತ ಇಲ್ಲ, ಮಾರನೇ ದಿವಸ ಕುಡಕ್ಕಂತ ಆಯ್ತು. ಆದರೆ ವ್ರತ ಇದ್ರೆ ಕ್ಷೀರ ವ್ರತ ಇದ್ರೆ ಮಾರನೇ ದಿವಸವೂ ಹೋಗುತ್ತೆ. ಆ ಮಾರನೇ ಇಡೀ ತಿಂಗಳೆಲ್ಲ ಹೋಗ್ತಾನೆ ಇರುತ್ತೆ. ಹೋದಾಗೆಲ್ಲ ಬೇಡ ಬೇಡ ಅಂತ ಕರ್ಕೊಂಡು ಬಂದಿರ್ತಾನೆ ವ್ರತ. ಹಾಗೆ ಈ ಮನಸ್ಸು ಬೇರೆ ಕಡೆ ಹೋಗ್ತಾ ಇದ್ರೆ ಬಾ ಬಾ ಅಂತ ಪ್ರತಿಯೊಂದು ಕಡೆ ದೇವರನ್ನ ನೋಡ್ಲೇಬೇಕು. ಇವತ್ತು ಇದು ಮ್ಯಾಕ್ಸಿಮಮ್ ಮಾಡ್ಲೇಬೇಕು ಅಂತ ವ್ರತ ಇಟ್ಕೊಳ್ತೀರಾ? ಇದು ದೊಡ್ಡ ವ್ರತ. ಇದು ಏಕಾದಶ ಸ್ಕಂಧ ಎಲ್ಲಾ ಸ್ಕಂಧಗಳಲ್ಲೂ ಹೇಳಿದ ದೊಡ್ಡ ವ್ರತ ಇದು. ಕಟ್ವಾಂಗ ಮಹಾರಾಜ ಅದೇ ಹೇಳ್ತಾನೆ, ಕೊನೆಗೆ ಸಾಯಲಿಕ್ಕೆ ಸಿದ್ಧನಾಗಿ ಒಂದು ಮುಹೂರ್ತ ಕಾಲ ಆಯುಷ್ಯ ಇದ್ದರೆ ಬಂದು ಧ್ಯಾನಕ್ಕೆ ಕೊಡುತ್ತಾ ಸಂಕಲ್ಪ ಮಾಡುತ್ತಾನೆ, ನನಗೆ ತಿಳುವಳಿಕೆ ಬಂದಾಗಲಿಂದ ಈ ದಿವಸ ಪರ್ಯಂತ ಪ್ರತಿಯೊಂದು ಕಾಣಿಸಿದ ಪ್ರತಿ ದಿವಸದಲ್ಲಿ ಪ್ರತಿ ಕ್ಷಣದಲ್ಲಿ ಕಾಣಿಸಿದ ಜಡಚೇತನಗಳಲ್ಲಿ ಶ್ರೀಹರಿಯನ್ನೇ ನೋಡಿದ್ದು ಸತ್ಯ ಆದರೆ ಸ್ವಾಮಿ ನನ್ನ ಮನಸ್ಸಿಗೆ ಬರಲಿ ಅಂತ ಬಂದೇ ಬಿಟ್ಟ ಸ್ವಾಮಿ. ಇದು ದೀಕ್ಷಾ ಅವರೆಲ್ಲ ಮಾಡಿದ್ರು, ನಾವು ಗೊತ್ತಿದ್ರು ಮಾಡಲ್ಲ. ದಡ್ರು ಅದು ಅಂತ ಬಿಸಿ ಏನಾದ್ರೆ ನಮ್ಗೆ ಅರ್ಥ ಆಗಲ್ಲ. ಅಂತ ಕೊಳ್ಳೋ ಕೆಲಸಗಳೇನಿದೆ, ದಿನಾಗೂ ಅದು ಮಾಡು ಇದು ಮಾಡು ಅಂತ ಎಲ್ಲ ಹುರ್ಕೊಂಡು ತಿನ್ಬೋದಷ್ಟೇ ಅಲ್ಲ. ಇದಕ್ಕಿಂತ ಮಾಡೋ ಕೆಲಸ ಏನಿದೆ? ಸೀರಿಯಸ್ನೆಸ್ ಬಂದಿಲ್ಲ. ಎಮ್ಮೆ ಹೋಗ್ತಾ ಇರುತ್ತೆ ಮಳೆಯಲ್ಲಿ ಅಲ್ಲ, ನಾನು ನನ್ನ ಸೇರಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೇನಾದ್ರೂ ಇರುತ್ತ ಪ್ರಶಾಂತವಾಗಿ ಹೋಗ್ತಾ ಇರುತ್ತೆ. ನಾವು ಹಾಗೆ ಕ್ಯಾಶುವಲ್ ಸಾಧನೆ, ಬೆಳಿಗ್ಗೆ ಎದ್ದು ಏನೋ ಕಾಫಿ ಕುಡಿದು ಎಲ್ಲ ಆಯ್ತು ಗೋವಿಂದ ಗೋವಿಂದ ಅಷ್ಟೇ. ಸೀರಿಯಸ್ನೆಸ್ ಇದೆಯಾ? ಇದು ಹೋಗುತ್ತಪ್ಪ, ನಾಳೆ ಬೆಳಿಗ್ಗೆ ಬಿದ್ರೆಯ ನನ್ನ ಗತಿ ಯಾರು? ಸ್ವಾಮಿ ಸ್ಮರಣೆ ಕೊಡೋ 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 ಅಂತ ಅರಟು ಬಂತ? ಬಂದಿಲ್ಲ. ಅದು ಬರದಂಗೆ ಸಾಧನೆ ಎಲ್ಲ ಆಗತ್ತೆ? ಏನು ಚೂರು ಬಂದ್ರು ಆಗಲ್ರಿ. ಅದೇ ಮಕ್ಕಳಿಗೆ ಅವ್ರು ಊಟ ಮಾಡ್ಕೊಂಡು ಹೋಗಿಲ್ಲ, ಅವ್ರಿಗೆ ಹೋಗಿ ತಗೊಂಡು ಕೊಡಬೇಕು ಟಿಫಿನ್ ಬಾಕ್ಸ್. ಇದೇ ಚೂರು ಕಾಲು ನೋವು ಆಗಿದೆ. ಆಚಾರ್ಯ ಬಂದು ಕೇಳಿದ್ರು, ಏನ್ರಿ ಇವತ್ತು ಚಿಂತನೆ ಮಾಡಿದ್ರ? ಇಲ್ಲ ಆಚಾರ್ಯ, ಕಾಲು ನೋವು ಆಗಲ್ಲ. ಅಲ್ಲ ಟಿಫಿನ್ ಬಾಕ್ಸ್ ಕುಂಟುಕುಂತಾದ್ರೂ ಹೋಗಿ ಕೊಟ್ಟು ಬರ್ತೀವಿ, ಯಾಕೆ ಮಗಳು ಬೇಕಲ್ಲ, ಉಪಾಸಿರ್ತಾಳೆ, ಅಲ್ಲಿ ಅರಟದೆ ಇಲ್ಲಿ ದೇವರ ಹತ್ರ ಹೋದ್ರೆ ಹೋಗಿ ಮತ್ತೆ ನಾಳೆ ಬರ್ತಾನೆ, ನೋ ಪ್ರಾಬ್ಲಮ್. ಅದಕ್ಕೆ ದೇವರ ಮೇಲೆ ಆ ರೀತಿಯಾದ ಅಂಟಿಲ್ಲ. ನಮಗೆ ಬೇಕಾಗಿದ್ದು ಅಂತ ನಮಗೇನೆ ಗೊತ್ತಿಲ್ಲ. ಮತ್ತಂತಹ ಕಾಲಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಜೀವನವನ್ನೇ ಎಡಗಾರಿಂದ ಒದ್ದು ಹೋಗ್ತಾ ಇದ್ವಿ, ಬೇಡದ್ದಕ್ಕಾಗಿ ಒದ್ದಾಡ್ತಾ ಇದ್ವಿ. ಅದನ್ನ ಬಿಡಿ ಅಂತ ಹೇಳತ್ತಾ, ಇಂಥ ಚಿಂತನೆ ನೀವು ಪ್ರತಿಯೊಂದು ದಿವಸ ಮಾಡಿದ್ದೇ ಆದರೆ ಶ್ರೀವರ ಜಗನ್ನಾಥ ವಿಠಲ ತಾವರಿದು ಕಾರುಣ್ಯದಲ್ಲಿ ಭವನೋವ ಪರಿಹರಿಸುವನು. ಈ ಚಿಂತನೆ ಮಾಡ್ತಾ ಮಾಡ್ತಾ ಬಂದ್ರ ಸ್ವಾಮಿ ಇದ್ದಾನೆ, ಬರೇ ಸ್ವಾಮಿ ಇದ್ದಾನೆ ಅಲ್ಲ, ಇವನೇ ಮಾಡಿಸ್ತಾ ಇದ್ದಾನೆ, ಇವನೇ ಮಾಡಿಸ್ತಾ ಇದ್ದಾನೆ, ಇವನೇ ಮಾಡಿಸ್ತಾ ಇದ್ದಾನೆ. ಅವಾಗ ಏನಾಗುತ್ತೆ ಅಂದ್ರೆ ಭವ ನೋವು ಯಾವ್ದು ಹೇಳಿ ನಮಗೆ ಪ್ರಧಾನವಾದ್ದು? ಬಹಳ ಚೆನ್ನಾಗಿ ಹೇಳಿದೆ. ಅದ್ರ ಏನು ಅಂತ ನೋವೇನಿದ್ರಿ? ನೀವು ದಿನಾಗೂ ನೋವು ಯಾವ್ದು ಬರ್ತಾ ಇದೆ, ಬರೋ ನೋವುಗಳಲ್ಲಿ ಪ್ರಧಾನವಾದ ಯಾವ್ದು? ನಿಮ್ ನೋವು ಹೇಳ್ಕೊಳ್ಳಿಕ್ಕೂ ಬರ್ತಾ ಇದೆ, ಡಾಕ್ಟರ್ ಮುಂದೆ ಪೇಷಂಟ್ ತರ. ಏನು ಎಲ್ಲದಕ್ಕಿಂತ ಹಿಂಸೆ ಯಾವುದು ಗೊತ್ತಾ? ಇನ್ನೊಬ್ಬರು ನಮಗೆ ಎಲ್ಲ ಕೂಡ ಏನು ಅಂದ್ರೆ ಮಾತ್ಸರ್ಯ ತುಂಬಿದೆ ನಮ್ಮಲ್ಲಿ. ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚು ಅಲ್ಲ, ಮಾತ್ಸರ್ಯ ಅಂದ್ರೆ ಬೇರೆನೆ. ಜಡ ಚೇತನಗಳು ಎರಡು ನನ್ನ ಅಧೀನ ಆಗಿಲ್ಲ ಎಂಬ ಒತ್ತಾಟವೇ ಮಾತ್ಸರ್ಯ. ಇದು ರಾಯರು ಹೇಳ್ತಾರೆ, ಮಾತ್ಸರ್ಯ ಅಂದ್ಕೊಳ್ಳೇ ಬರೀ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅಂತ ಅದರಲ್ಲೇ ಹೋಗ್ಬಿಡ್ತಾ ಇರ್ತೀವಿ. ಅದಕ್ಕೆ ಭಾಗವತ ಕೇಳಿಕೊಳ್ಳೇ ನಿರ್ಮತ್ಸರಾಣ ಹೊಟ್ಟೆ ಕಿಚ್ಚಿಲ್ಲದವರು ಕೇಳಬೇಕು ಅಂತ ಅಲ್ಲ, ಅಸೂಯ ಅಂದ್ರೆ ಅದು. ಮತ್ತೆ ಮಾತ್ಸರ್ಯ ಅಂದ್ರೆ ಯಾರು ಚೆನ್ನಾಗಿ ಹೇಳ್ತಾರೆ, ನಮ್ಮ ಸುತ್ತು ಇರುವ ಜಡಚೇತನಗಳು ನನ್ನ ಅಧೀನ ಆಗಿಲ್ಲ ಎಂಬ ಒದ್ದಾಟ. ಅಂದರೆ ದೇವರ ಅಧೀನ ಆಗಿರುತ್ತೆ ಎಂಬುದು ಮರೆತು ನನ್ನ ಅಧೀನ ಆಗಬೇಕು ಎಂಬ ಒದ್ದಾಟ ಏನಿರುತ್ತಲ್ಲ ಅದನ್ನೇ ಮಾತ್ಸರ್ಯ ಅಂದ್ರು. ಅದೇ ದೊಡ್ಡ ದೋಷ ನಮ್ಮಲ್ಲಿ ನೋಡಿ. ನಮ್ಮ ಸುತ್ತು ಇರುವ ವ್ಯಕ್ತಿಗಳೆಲ್ಲ ನಮ್ಮವರಾಗಿರ್ಬೇಕು ಅಲ್ವಾ? ಇದಕ್ಕಾಗಿ ಒದ್ದಾಟ, ಅಭಿಮಾನ ಪಡೆಯಲಿಕ್ಕೆ ಒದ್ದಾಟ. ಅಭಿಮಾನ ಪಡೀತೀವಿ, ಅವರು ಇವತ್ತಿದ್ದಾಗ ನಾಳೆ ಇರ್ತಾರ? ಇರೋದೇ ಇಲ್ಲ, ಅವರ ಲಕ್ಷಣವೇ ಅದು. ನಾವು ಅದನ್ನು ಮರೆತು ಬಿಡ್ತೀವಿ. ಇವತ್ತು ನಗುತ್ತಾ ಮಾತಾಡಿದ್ರೆ ನಾಳೆ ಬೆಳಿಗ್ಗೆ ಅವರದೇ ದುಃಖ ಇರಬಹುದು. ಅವರು ನಮ್ಮೇಲೆ ಸಿಟ್ಟಿಂದ ಹೋಗಿರ್ಲಿಕ್ಕಿಲ್ಲ, ಅವ್ರದೇ ದುಃಖದಿಂದ ಮುಖ ತಿರ್ಸ್ಕೊಂಡು ಹಾಗೆ ಹೋದ್ರು ಕೂಡ ನಮ್ಮೇಲೆ ಸಿಟ್ಟು ಬಂತು ಅಂದುಕೊಂಡು ಅವತ್ತೆಲ್ಲ ಕುದಿತಾ ಇರ್ತೀವಿ, ನೋಡ್ರಪ್ಪ ಈಗ ಮುಖ ತಿರ್ಸ್ಕೊಂಡು ಹೋದ್ರು 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 ಅಂತ ಅಡಿಗೆ ಮಾಡ್ತಾ ಅಲ್ವಾ. ಒಟ್ಟಾರಣ ದುಃಖ ಎಲ್ಲಿಂದ ಬರ್ತಾ ಇದೆ, ಪದಾರ್ಥಗಳು ವ್ಯಕ್ತಿಗಳು ನಮ್ಮವರಲ್ಲ ಅಂದಾಗ ಬರುವಷ್ಟು ದುಃಖ ಇನ್ನೆಲ್ಲೂ ಬರ್ತಾ ಇಲ್ಲ. ಯಾಕೆ ಇದು ಬರ್ತಾ ಇದೆ ಅಂದ್ರೆ, ಈ ಯಾವಾಗ್ಲೂ ನನ್ನ ಜೊತೆಗೇ ಇರಬೇಕು ಪದಾರ್ಥಗಳು, ನನ್ನ ಪದಾರ್ಥಗಳು ನನ್ನ ಜೊತೆಗೇ ಇರಬೇಕು, ನಮ್ಮ ವ್ಯಕ್ತಿಗಳು ನಮ್ಮ ಜೊತೆಗೇ ಇರಬೇಕು ಅಂತ ಮೊದಲನೇದು. ಎರಡನೇದು, ಇವರು ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಒಂದೇ ತರ ಅಭಿಮಾನ ನನಗೆ ಸುರಿಸ್ತಾ ಇರ್ಬೇಕು. ಅದನ್ನ ಒಳಗಿರುತ್ತೆ, ನಾ ಹೇಳುದು ಕೇಳಬೇಕು ಅಂತ ಇಷ್ಟು ಒಳಗ್ ಗೊತ್ತಿರುತ್ತೆ. ಆ ಮೂರು ಆಗಲ್ಲ ಅಂಬುದು ಗೊತ್ತು, ನಾವು ಹೇಳಿದ ಹಂಗಿರಲ್ಲ ಅಂಬುದು ಗೊತ್ತು, ಹೌದಾ, ನಾವು ಹೇಳಿದ ಹಂಗಿರಲ್ಲ ಅಂಬುದು ಗೊತ್ತು, ಅವರ ಅಭಿಮಾನ ಇವತ್ತಿದ್ದಂತೆ ಮಾರನೇ ಕ್ಷಣ ಇರಲ್ಲ ಅಂಬುದು ಗೊತ್ತು, ಅವರೇ ಇರ್ತಾರೋ ಇಲ್ಲ ಅಂಬುದು ಡೌಟೆ. ಇಷ್ಟೆಲ್ಲ ಪ್ರವಚನ ಕಾಲಕ್ಕೆ ಗೊತ್ತಿದ್ರೂ ಕೂಡ ರಾಯರ ಬಂದು ಹೋಗಿ ಕೇಳ್ಕೊಂಬೋದೇನ್ರಿ, ನಮ್ಮವರೆಲ್ಲ ಚೆನ್ನಾಗಿ ನನ್ನ ಜೊತೆಗೇ ಇರಬೇಕು ಅಲ್ವಾ, ಅವರ ಅಭಿಮಾನ ಸದಾ ನನ್ನ ಮೇಲೆ ಇರಬೇಕು. ಪದಾರ್ಥಗಳು ಯಾವ್ದು ಬಿಟ್ಟು ಹೋಗಬಾರ್ದು, ನಾನು ಚೆನ್ನಾಗಿರು, ಈ ಚೆನ್ನಾಗಿರೋದ್ರಲ್ಲಿ ಇಷ್ಟು ಸಿಡಿದ್ರೆ ಇಷ್ಟು ಕಾಣಿಸುತ್ತೆ. ಆ ರಾಯರು ನಗುತ್ತಾರೆ, ಯಾವ ವಸ್ತುಗಳ ಧರ್ಮ ಅಲ್ಲವೋ ಅದನ್ನು ಬೇಕು ಬೇಕು ಅಂತ ಕೇಳುತ್ತಾ ಇದೆಯಲ್ಲೋ, ನಿನ್ನಂತ ದಡ್ಡ ಯಾರಿದ್ದಾರೆ ಎಂದು. ಈ ವ್ಯಕ್ತಿಗಳು ಪದಾರ್ಥಗಳು ಯಾವಾಗಾದ್ರೂ ಕೈ ಕೊಡೋರೆ, ಇವತ್ತಿರ್ತಾರೆ ನಾಳೆ ಕೈ ಕೊಡೋರೆ, ಯಾವಾಗ ಹೋಗ್ತಾರೆ ಗೊತ್ತಾ ನಿಮ್ಗೇನಾದ್ರು, ನಾವೇ ಕೈ ಕೊಡ್ತೀವಿ, ನಾವೇ ಹೊಟ್ಟೋದ್ರಾಯ್ತಲ್ಲ. ಒಟ್ಟಾರೆ ಅವ್ರ ಸಂಪರ್ಕ ಹೋಗೋದು ಎಂಬುದು ಎರಡು ರೀತಿ, ಅವ್ರು ಬಿಟ್ಟೋದ್ರೆ ಆಗತ್ತೆ, ನಾವು ಹೋದ್ರೂ ಆಗತ್ತೆ. ಹಾ, ಇದಂತೂ ಖಚಿತ, ಈ ತಲೆಯಲ್ಲಿ ಯಾವಾಗೂ ನೆನೆಯಬೇಕು. ನಂತರ ಎರಡನೇದು, ಇವರು ಯಾವಾಗ್ಲೂ ಏನು ಚೇಂಜ್ ಆಗ್ತಾನೆ ಇರ್ತಾರೆ, ಅದವರ ಧರ್ಮ. ಯಾಕೆ, ಎಲ್ಲ ಗೊಂಬೆಗಳೇ ಅವರ ಕೈಯಲ್ಲಿ, ಅವರ ಏನು ಇಲ್ಲ, ಸ್ವಾಮಿಯೇ ಅವರಲ್ಲಿ ನಿಂತು ಅವರ ಕರ್ಮಾನುಸಾರ ನನ್ನ ಕರ್ಮಾನುಸಾರ ಅವರ ಪ್ರವೃತ್ತಿ ಮಾಡಿಸ್ತಾ ಇರ್ತಾನೆ. ಅಂತ ಕಾಲಕ್ಕೆ ಅವರು ಸಿಟ್ಟು ಮಾಡಿದ್ರು ನಕ್ಕರು ಕೂಡ ಒಳಗಿರೋ ಸ್ವಾಮಿ ನಗಸಿದ ಸಿಟ್ಟು ಮಾಡಿಸಿದ ಅಂತ ತಿಳ್ಕೊಂಡ್ರೆ ಆ ಗೊಂಬೆ ಮೇಲೆ ನಮಗೆ ಸಿಟ್ಟು ಬರುತ್ತಾ ಅಥವಾ ಅಭಿಮಾನ ಹುಟ್ಟುತ್ತಾ? ಯಾರ ಮೇಲೆ ಬರುತ್ತೆ? ಒಳಗಿರೋರ ಮೇಲೆ ಹೋಗ್ತಾ ಇರುತ್ತೆ. ಅದು ಬಿಟ್ಟು ಆ ಗೊಂಬೆಗಳೇ ಸದಾ ನನ್ನ ಜೊತೆಗೆ ನಗತಾ ಇರಬೇಕು ಅಂತ ಬಯಸಿದ್ದಕ್ಕೆ ತಾನೇ ಇಡೀ ಜೀವನದಲ್ಲಿ ದುಃಖ ದುಃಖ ದುಃಖ, ಪೆಟ್ಟಾದ್ರೆ ದುಃಖ ಆಗುತ್ತೆ. ಬಿಟ್ಕೋಬೇಕು ಅಂತಾನೆ ಅದಕ್ಕೆ, ಅದು ಹೋಗ್ಬೇಕಾ? ಅದೇ ಭವನೋವು ಅಂದ್ರೆ, ಅದು ಪದಾರ್ಥಗಳು ವ್ಯಕ್ತಿಗಳು ನಮ್ಮಿಂದ ದೂರ ಆಗಬಾರದು ಎಂಬ ಭಯಕ್ಕೆ, ದೂರ ಆಗ್ತಾರೇನೋ ಎಂಬ ಭಯ, ದೂರ ಆಗಿಲ್ಲ ಪಾವಲಾಗಿದ್ದಾರೆ ಆದರೂ ನಮ್ಮ ಭಯ, ದೂರ ಆದಾಗ ಅವರ ಅಭಿಮಾನ, ದೂರ ಆದಾಗ ದುಃಖ, ಇಡೀ ಜೀವನ ಇಡೀ ದುಃಖ. ಇದು ಹೋಗ ಇದೇ ನೋಡಿ ಪ್ರಧಾನವಾದ ದುಃಖ. ಇನ್ನು ನಿಮಗೆ ಜ್ವರ ಬಂದ್ರು ಅದು ಬಂದ್ರು ಯಾವ ದುಃಖ ಅಷ್ಟಿಲ್ಲ. ವ್ಯಕ್ತಿಗಳ ಅಭಿಮಾನ ದೂರ ಆದಾಗ, ಪದಾರ್ಥಗಳು ದೂರ ಆದಾಗ ಬರುವಷ್ಟು ಹೊಡೆತ ಇನ್ಯಾವುದರಲ್ಲೂ ಬರ. ಇದನ್ನ ಭವನೋವು ಅಂದ್ರು. ಇದನ್ನ ಪರಿಹಾರ ಆಗ್ಬೇಕಾ ಕೇಳಿದ್ರಲ್ಲ, ಎಲ್ಲರಡೆಗೂ ಸ್ವಾಮಿಯನ್ನು ನೋಡ್ತಾ ಹೋಗ್ರಿ, ಬರೀ ನೋಡಿ ದೇವ್ರ ಇದ್ದಾರೆ ದೇವ್ರ ಇದ್ದಾರೆ ಸಾಕಪ್ಪ, ದೇವ್ರ ಇದ್ದಾರೆ ಇಲ್ಲ ಹಂಗೆ ಇಲ್ಲಿ ಹೋಗ್ತಾನೆ ಅಲ್ಲೇ ಇರ್ತಾನಲ್ಲ, ಹಾಗಲ್ಲ. ಯಾರ ಯಾರ ಅಭಿಮಾನ ತೋರಿದರ ಇದು ಗೊಂಬೆ, ಇಲ್ಲಿ ಸ್ವಾಮಿ ಅವರ ಕರ್ಮಾನುಸಾರ ನನ್ನ ಕರ್ಮಾನುಸಾರ ಅಭಿಮಾನ ತೋರ್ತಾ ಇದ್ದಾನೆ. ಅರೇ ನೀ ತೋರ್ತಾ ಇದೆಯಾ? ನಗ ನಗತಾ ನಮಸ್ಕಾರ ಮಾಡಿದ್ರ, ಹೂವಿನ ಹಾರ ಹಾಕಿದ್ರ, ಚಪ್ಪಾಳೆ ತಟ್ಟಿದ್ರ? ಸ್ವಾಮಿ ಮಾಡಿಸಿದ ಹರೇ ನಿನಗರ್ಪಿತ. ಇಮ್ಮಿಡಿಯೇಟ್ ಆಗಿ ಅಲ್ಲಿ ಏನಿರ್ಬೇಕು, ಇವ್ರು ನಾಳೆ ಬೆಳಿಗ್ಗೆ ಹೊಡಿಲಿಕ್ಕೂ ಸಿದ್ಧ ಆಗಿರ್ತಾರೆ, ಅದಕ್ಕೂ ನಾವು ಪ್ರಿಪೇರ್ ಆಗಿರ್ಬೇಕು. ಆ ಏನು ಹೊಗಳಿಕೆ ಬರೋ ಕಾಲಕ್ಕೇನೆ ಕಟ್ ಅಲ್ಲಿ, ಇದು ಯಾವಾಗಾದ್ರೂ ಕೈ ಕೊಡೋದೆ, ನಾಳೆ ಬೇಕಾದ್ರೆ ಕೈ ಕೊಡುತ್ತೆ. ಆದ್ದರಿಂದ ಈ ಹೊಗಳಿಕೆಗೆ ನಾನು ಒಬ್ಬಿ ಹೋದರೆ ಬಿದ್ದು ಒದ್ದಾಡೋದು ನಾನೇ ಅಂತ ಬಂತ. ಯಾರು ಹೊಗಳಿದ್ರು ಕೂಡ ಜೈ ನಮಸ್ಕಾರ ಪಾಪಿ ದೂರ ಸಾಕು. ಹೇಗೆ ಎಕ್ಸಾಂಪಲ್ ಕೊಟ್ಟೆ, ಯಾರ ಹುಚ್ಚ ಯುದ್ಧಕ್ಕಿದ್ದಂಗೆ ಬಂದು ನಮಸ್ಕಾರ ಮಾಡ್ತಾನೆ, ಇದು ಮಾಡ್ತಾನೆ, ಏನು ಹೂವಿನ ಹಾರ ಹಾಕ್ತಾನೆ, ಎಲ್ಲ ತಂದು ಕೊಡ್ತಾನೆ, ಮಾರನೇ ಕ್ಷಣ ಹೊಡಿಲಿಕ್ಕೂ ಬರ್ತಾನೆ, ಬೈತಾನೆ, ಏನನ್ನು ಮಾಡ್ತಾನೆ. ಡಾಕ್ಟರ್ ಹೇಳಿದ್ರು ಏನು ಆಶ್ಚರ್ಯ ಪಡಬೇಡಿ, ಒಂದು ಹುಚ್ಚ ಅಂದ್ರು. ಮೊದಲನೇ ದಿವಸ ನಮ್ಗೆ ಗೊತ್ತಿದ್ದಿಲ್ಲ, ಹೋದ ಕೂಡಲೇ ನಮಸ್ಕಾರ ಸರ್ ಬರ್ರಿ ಅಂತ ಹೇಳಿದ. ಯಾಕೆ ಇದು ಒಂದು ನೋಡಲಿ, ಯಾರು ಗೊತ್ತಿಲ್ಲ, ಏನು ಮಾಡ್ತಾನೆ, ಬಂದು ಕೂಡಲೇ ನಮಸ್ಕಾರ ಮಾಡಿದ, ಪಾದಪ್ರಕ್ಷಾಳೆ ಮಾಡಿದ, ತಲೆ ಮೇಲೆ ಹಾಕೊಂಡ, ಹೂವಿನ ಹಾರ ಹಾಕಿದ, ಎಲ್ಲ ಹಾಕಿದ. ಓ ಜೈ ಜೈ ಅಂತ ಇದ್ದಾನೆ. ಅವ್ನು ನೋಡಿದ ಕೂಡ ಖುಷಿ ಖುಷಿ ಆಗ್ತಾ ಇರುತ್ತೆ, ಅಪ್ಪ ಯೋಚನೆ ಮಾಡ್ತಾನಲ್ಲ, ಹತ್ತು ನಿಮಿಷ ಆಗ್ಲಿಲ್ಲ ಹುಚ್ಚರು ಒಂದು ಬೈರಿಕ್ಷ ಮಾಡಿದ ಶಾಕ್ ನಮಗೆ. ಇವಾಗೇ ಹಾಕಿದ, ಇವಾಗೇ ಹೋಯ್ತಾ ಇದ್ದಾನೆ. ಅದಾದ ಪಕ್ಕದವ್ರು ಹೇಳಿದ್ರು ಸ್ವಲ್ಪ ಸರಿ ಇಲ್ಲ ಅವರಿಗೆ. ಓಹೋ ಅರ್ಥ ಆಯ್ತು. ಸರಿ, ಮಾರನೇ ದಿವಸ ಬಂದು ಬಂದು ಕೂಡಲೆ ಮತ್ತೆ ಶುರು, ಬನ್ನಿ ಹಚ್ಚಾರೆ ಹೂವಿನ ಹಾರ ಎಲ್ಲ ಹೇಗಿರುತ್ತೆ ಅಪ್ಪ ನೀವು ಬೇಡ. ಹೌದು ಅಲ್ಲ, ಸುಮ್ಮನೆ ಹೇಳಿಲ್ಲ ಹೌದಲ್ಲ, ಇದು ಹುಚ್ಚ ಅಂತ ಗೊತ್ತಾಯ್ತು. ಅದಕ್ಕೆ ಅವರ ಈ ಒಳ್ಳೆ ಪ್ರವೃತ್ತಿ ನೋಡಿದ್ರು ಕೂಡ ಸಾಕಪ್ಪ ಅಂತ. ಈಗ ಎರಡನೇ ದಿವಸ ಬಂದಾಗ ಆತ ಹೂವಿನ ಹಾರ ಹಾಕ್ಲಿಕ್ಕೆ ಹೋದ್ರೆ ನಿಮ್ಮನ್ನು ಸಂತೋಷ ಬರುತ್ತಾ? ಅವರು ಶಾರ್ಟ್ ಟೈಮ್ ಹುಚ್ಚರು, ಇಮ್ಮಿಡಿಯೇಟ್ ರಿಯಾಕ್ಷನ್ಸ್ ಬರ್ತಾ ಇರುತ್ತೆ ಅವರಲ್ಲಿ. ಲಾಂಗ್ ಟೈಮ್ ಹುಚ್ಚರು ಇವರೆಲ್ಲ, ಪರ್ಮನೆಂಟ್ ಹುಚ್ಚರು. ಯಾವಾಗ ಏನ್ ಟರ್ನ್ ಆಗ್ತಾರೋ ಗೊತ್ತಿಲ್ಲ ನೋಡ್ರಿ. ಹೌದು, ನಾನು ಹೇಳಿ ಸತ್ಯ ಅಲ್ವಾ? ನಾನು ಈ ಟ್ಯಾಬ್ಲೆಟ್ ತಗೊಂತಾ ಇರ್ತೇನೆ, ಅದರಿಂದ ಬಚಾವಾಗಿರ್ತೇನೆ ಯಾವಾಗ್ಲೂ ಕೂಡ. ಯಾರೇ ಬಂದು ಆಚಾರ್ಯೇ ನಿಮ್ ಪ್ರವಚನ ಬಹಳ ಚೆನ್ನಾಗಿದೆ, ಇದೇ ಬಾಯಿಂದ ನಾಳೆ ಬೈತಾರಿ ಅವರು ಅಂತ ಆ ಬರೋ ಕಾಲಕ್ಕೇನೆ ಬಹಳ ಒಳ್ಳೆದು ನಮಸ್ಕಾರ ಅಂತ ಹೋಗ್ತಾ ಇರ್ತೇನೆ. ಯಾಕೆ ಅಂದ್ರೆ ಇವ್ ಯಾವಾಗ ಟರ್ನ್ ಆಗುತ್ತೋ ಗೊತ್ತಿಲ್ಲ, ಹಂಗಂತ ಬಿಡ್ಲಿಕ್ಕಿಲ್ಲ. ಬಂದ್ರ ಆ ಕ್ಷಣದಲ್ಲಿ ಸ್ವಾಮಿ ಸಜ್ಜನರಯ್ಯ ಸಜ್ಜನರು ಇವರೆಲ್ಲ ಇವರ ಕೈಯಲ್ಲಿ ಇಲ್ಲ. ಇವತ್ತು ಒಂಥರ ಇರ್ತಾರೆ, ನಾಳೆ ಒಂಥರ ಇರ್ತಾರೆ. ಮಗ ಹುಚ್ಚ, ಬೇರೆ ಹುಚ್ಚ ಅಂದ್ರೆ ನಾವು ಹೋಗುವಂತ ಹೋಗ್ತೀವಿ. ಮಗನೇ ಹುಚ್ಚನಾದರೆ ಗೊತ್ತು, ಅವನು ಒಂದು ಕ್ಷಣ ನಗತಾನೆ, ಒಂದು ಕ್ಷಣ ಬೈತಾನೆ, ಹೊಡಿತಾನೆ ಕೂಡ ತಾಯಿ ಅಂತ ಕೂಡ ನೋಡದೆ. ಅಂತ ಕಾಲಕ್ಕೆ ತಾಯಿ ಏನ್ ಮಾಡ್ಬೇಕು? ಅಯ್ಯೋ ಇವ ಅಂದು ಬಿಟ್ಟು ಹೋಗ್ತಾಳ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಹುಚ್ಚನಾದ ಮಗ ಕಚ್ಚಿ ಬೈದೊದ್ದರು, ತಾಯಿ ಬಚ್ಚಿಟ್ಟು ಪಾಯಸವ ಉಣಿಸುವಂತೆ ಸ್ವಾಮಿ ಇದ್ದಾನೆ. ಮತ್ತೆ ನಾವು ಹಾಗೆ ಇರ್ಬೇಕಲ್ಲ, ಭಗವಂತ ನಮ್ಮನ್ನ ಕಳಿಸಿದ್ದಾನೆ, ಫಿಕ್ಸ್ ಮಾಡಿ ಕಳಿಸಿದ್ದಾನೆ. ನೋಡು ಎಲ್ಲ ಹುಚ್ಚರ ಗುಂಪು ಮಧ್ಯೆ ಕಳಿಸ್ತಾ ಇದ್ದೇನೆ ನಿನ್ನ, ಇವರೆಲ್ಲರೂ ನನ್ನವರೇ. ಈ ಕ್ಷಣ ಆಚಾರ್ಯ ಅಂತ ನಮಸ್ಕಾರ ಮಾಡ್ತಾರೆ, ನಾಳೆ ಬೆಳಿಗ್ಗೆ ಕಲ್ಲಿಂದ ಹೊಡಿತಾರೆ. ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಆದರೆ ಅವರು ಹೀಗ್ ಮಾಡ್ತಾರಲ್ಲ ಅಂತ ದೂರ ಆಗ್ಬಾರ್ದು. ಅವರು ಆ ಸ್ವಭಾವದ ಜೊತೆಗೇನೆ ಅವರನ್ನ ಅಭಿಮಾನ ಪಡಬೇಕು. ನಕ್ಕಾದರೂ ಬೈದಾಗ್ಲು ಯಾವಾಗ ಕೂಡ ನೀವು ಅವರ ಒಳ್ಳೆಯದನ್ನೇ ಬಯಸ್ಬೇಕು. ಆ ಸ್ಥಾನ ಕೊಟ್ಟು ಕಳಿಸ್ತೇನೆ ಅಂತ ದೇವರು ಕಳಿಸಿರ್ತಾನೆ ಎಲ್ಲರನ್ನ, ಅವರನ್ನು ಗುರುಗಳು ಅಂತ ಕರೀತಾರೆ. ನಾವು ಹುಚ್ಚರಾಗಿದ್ರು ನಮ್ಮನ್ನು ಹತ್ತಿರ ಕರೆದು ನಮ್ಮನ್ನಗೆ ರಕ್ಷಣೆ ಮಾಡುವನ್ನ ಗುರುಗಳು ಅಂತ ಕರೀತಾರೆ. ಇದು ಬರಬೇಕು ನಮಗೆ. ಹಾಗೆ ನಮ್ಮ ಸುತ್ತ ಇರುವ ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತಾರೆ ನೀವು ಹಾಗೆ ಆಗ್ಬೇಕು. ಯಾರ್ಯಾರು ಇರ್ತಾರೆ ನೀವು ಸುತ್ತಿದ್ದವರು ಎಲ್ಲರೂ ಕೂಡ ಎಲ್ಲ ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ಆದರೆ ಅವ್ರ ಪ್ರವೃತ್ತಿ ಅವರ ಕೈಯಲ್ಲಿ ಇಲ್ಲ, ಆ ಕರ್ಮಾನುಸಾರ ದೇವರು ಆಟ ಆಡಿಸ್ತಾ ಇರ್ತಾನೆ. ಅಂತ ಕಾಲಕ್ಕೆ ಅವರು ಬೈದ್ರೆ ಇವ್ರು ಬೈದ್ರು ಅಂತ ಅವ್ರನ್ನ ಹಲ್ ಹಲ್ ಕಡಿದು ಬೈಯೋದು ಸರಿಯಾ? ಅವಾಗ ಏನ್ ಬರಬೇಕು? ಅಯ್ಯೋ ಸ್ವಾಮಿ ಹೀಗೆ ಮಾಡಿಸ್ತಾ ಇದ್ದಾನೆ, ಆ ಪ್ರಾರಬ್ಧ ಕರ್ಮದ ಏನ್ ಬೀಳ್ತಾ ಇದ್ದಕ್ಕೆ ಪಾಪ ಒದ್ದಾಡ್ತಾ ಇದೆ ಅಂತ ಹೇಳಿ ಅದರ ಕುರಿತು ಸ್ವಾಮಿ ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತೀವ. ನಾವು ಉದ್ಧಾರ ಆಗ್ತೀವಿ. ಇದು ಬರಬೇಕಾದ್ರೆ ಏನ್ ಬರಬೇಕು ಹೇಳಿ? ಅಂದ್ರೆ ಒಂದು ಕ್ಷಣ ದೇವರಿದ್ದಾರೆ ಅಂದ್ರೆ ಅಂದುಕೊಂಡ್ರೆ ಸಾಲದು. ಕಾಣಿಸಿದಾಗೆಲ್ಲ ಅವರಲ್ಲಿ ಏನೇ ಪ್ರವೃತ್ತಿ ನೋಡಿದಾಗೆಲ್ಲ ಸ್ವಾಮಿ ನೀ ಮಾಡಿಸ್ತಾ ಇದೀಯಾ, ನೀ ಮಾಡಿಸ್ತಾ ಇದೀಯಾ, ಇವರ ಕರ್ಮಾನುಸಾರ ನನ್ನ ಕರ್ಮಾನುಸಾರ ಹರೇ ನಿನ್ನಿಚ್ಛ 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 ಅಂತ ಹೇಳ್ತಾ ಅಲ್ಲಲ್ಲಿ ಆ ಕಳೇವರಗಳಲ್ಲಿ ಸ್ವಾಮಿಯನ್ನ ನೋಡುತ್ತಾ ಅವನು ಬಯಸಿದಾಗ್ಲೂ ಹೊಡೆಸಿದಾಗ್ಲೂ ಅವನ ಪೂಜಾ. ಯಾಕೆ? ಇವರ ಮೂಲಕ ಬಯಸಿ ನನಗೆ ಕರ್ಮ ಕಳೀತಾ ಇದೆಯಪ್ಪ. ಸರಿ, ಬಯಸಿದ ಅವರ ಮೂಲಕ ನಮ್ಮ ಕರ್ಮ ಕಳಿಸಿದ, ಅರ್ಧ ಅವ್ರ ಬಾಯಿಗೆ ಹಾಕ್ತಾನೆ, ಬೈದವ್ರ ಬಾಯಿಗೆ. ನೋಡಿ, ಅವರ ಕರ್ಮಾನುಸಾರ ನಮ್ಮನ್ನ ಬಯಸ್ತಾನೆ, ಬಯಸಿದ ಕೂಡಲೇ ಸುಮ್ಮನೆ ಇರಲ್ಲ, ನಮ್ಮ ಅರ್ಧ ಪಾಪ ತೆಗೆದು ಬಾಯಿಗೆ ಹಾಕ್ತಾನೆ, ನಮಸ್ಕಾರ ಮಾಡಿಸ್ತಾನಲ್ಲ ನಮ್ಮ ಪುಣ್ಯ ತೆಗೆದು ಅವ್ರು ಕೊಡ್ತಾನೆ, ಎರಡೂ ಮಾಡ್ತಾ ಬರುತ್ತಾನೆ. ಅದಕ್ಕೆ ಈ ನಮಸ್ಕಾರ ಮಾಡಿದವ್ರಕ್ಕಿಂತ ಬೈದವರ ಮೇಲೆ ದಾಸರಿಗೆ ಗುರುಗಳಿಗೆ ದೃಷ್ಟಿ ಇರುತ್ತೆ. ಈ ಹುಚ್ಚ ಪಾಪ ನನ್ನ ಬೈದು ಬೈದು ಪಾಪ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಅದು ಯಾವಾಗ ಬ್ಲಾಸ್ಟ್ ಆಗುತ್ತೋ ಗೊತ್ತಿಲ್ಲ, ಪ್ರಾಣಿ ಏನು ಗೊತ್ತಿಲ್ಲ, ಒದಾಡ್ತಾ ಇದ್ದಾನೆ ನನ್ನ ಬೈದು ಅಂತ ಹೇಳಿ ಹಿಂದೆ ಅಂದವರೆಲ್ಲ ಚಂದಾಗಿರಲಿ, ಮುಂದೆ ಅಂದವರೆಲ್ಲ ಅಂದಣವೇ ಇರಲಿ. ಯಾಕ್ರಿ ಹುಚ್ಚನಾಗಿ ಹೇಳಿದ್ರ, ನಾವೇ ಏನ್ ಹೀಗಂತೀರ, ನಾವು ಹೊಡೆದು ಬರ್ತೀವಿ ಅಂತ ಹೇಳಿದ್ರೆ ಮೊದಲೇ ನಮ್ಮನ್ನ ಬೈದು ಪಾಪ ಕಟ್ಕೊಂಡು ಒದ್ದಾಡ್ತಾ ಇದ್ದಾನೆ. ಇನ್ನ ಕೋಲ್ ತಗೊಂಡು ಹೊಡಿಬೇಕಾ ಅವನನ್ನ? ಮತ್ತೆ ಈ ಚಿಂತನೆ ನಮಗೆ ಬರ್ತಾ ಬಂತ, ನಮ್ಮಷ್ಟು ಸುಖ ಪಡುವವರು ಯಾರಿಡ್ತಾರೆ, ಸಂತೋಷವಾಗಿರ್ತೀವಿ. ಅವಾಗ ಏನಾಗುತ್ತೆ ಹೇಳಿ, ಈ ಸುತ್ತಿದ್ದವರ ಮೇಲೆ ಅಭಿಮಾನ ಇರಲ್ಲ, ಅಭಿಮಾನ ಇರುತ್ತೆ. ಯಾವ ಅಭಿಮಾನ ಇರಲ್ಲ, ಇವರು ನನ್ನವರು ಅಂದ್ರೆ ಯಾವಾಗ ಅಂಟ್ಕೊಂಡೇ ಇರ್ತಾರೆ, ಯಾವಾಗ ಒಂದೇ ತರ ಅಭಿಮಾನ ತೋರಿಸ್ತಾರೆ, ಆದ್ದರಿಂದ ನನ್ನವರು ಒಂದು ಅಭಿಮಾನ ಹೊಟ್ಟೋಗುತ್ತೆ. ಇವ್ರು ಯಾವಾಗ ಬೇಕಾದ್ರೂ ಹೇಗಿರಬಹುದು, ಆದರೆ ನನ್ನವರು ಶ್ರೀಹರಿಯ ಭಕ್ತರಿವರು ಅಂತ ಆ ರೀತಿ ಗಂಟು ಜಾಸ್ತಿ ಆಗುತ್ತೆ. ಅವ್ರು ಹೇಗೆ ಪ್ರವರ್ತನ ಮಾಡಿದ್ರು ಕೂಡ ಅವರೇನೇ ಇರಲಿ, ಸ್ವಾಮಿ ಉದ್ಧಾರ ಮಾಡೋ ಇವರನ್ನ ಅಂತ ಕೇಳ್ಕೊಂಡೇ ಹೋಗ್ತಾ ಇರ್ತೀವಿ. ಮತ್ತೆ ಈ ಗಂಟು ಒಳ್ಳೇದಾ, ಆ ಗಂಟು ಒಳ್ಳೇದಾ, ಯಾವ್ದು ಸರಿ ಇದೆ, ಅದನ್ನು ದಾಸರಾಯರು ಹೇಳ್ತಾರೆ. ಈ ರೀತಿಯಾಗಿ ನಮ್ಮ ಚಿಂತನೆ ನಡೆಯಬೇಕಾದ್ರೆ ನಾವು ವಿಶೇಷವಾಗಿರತಕ್ಕಂಥ ಈ ಭಗವಂತನ ವಿಶೇಷವಾದ ರೂಪ ಚಿಂತನೆ ಎಲ್ಲಿ, ಪ್ರತಿಯೊಬ್ಬರಲ್ಲಿ, ಯಾರ್ಯಾರು ಯಾವಾಗ ಯಾವಾಗ ಮಾಡ್ತೀರಾ, ಆ ವ್ಯಕ್ತಿ ಕಾಣಿಸಿದಾಗ ಸುಮ್ಮನೆ ಕಾಣಿಸ್ತಾರ, ಅಭಿಮಾನ ತೋರ್ತಾರೋ ಅಥವಾ ಉದಾಸೀನಾಗಿರ್ತಾರೋ ಅಥವಾ ಬೈತಾರೋ, ಮೂರೇ ಇರ್ಬೇಕಲ್ಲ. ಯಾವಾಗ್ಲೂ ಅಭಿಮಾನ ಸುರಿಸ್ತಾನೆ ಇರಲ್ಲ, ಸುಮ್ಮನೆ ಇರ್ತಾರ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆ ನೀನೇ ಮಾಡಿಸ್ತಾ ಇರೋದು, ಯುದ್ಧಕ್ಕಿದ್ದಾಗ ಒಂದು ಅಮ್ಮನ ತಲೆ ಮೇಲೆ ಕೈ ಹಾಕಿ ಬಂದ್ರು ಕೂಡ ಆ ಸ್ವಾಮಿ ಮಾಡಿಸ್ತಾ ಇದೆಯೋ, ಹಾ ನೋಡು ಅಮ್ಮ, ಹಾ ನೀನೇ ಮಾಡಿಸ್ತಾ ಇದೆಯೋ ಸ್ವಾಮಿ. ಅವಾಗ ಆ ವ್ಯಕ್ತಿಗಳ ಮೇಲೆ ನಮಗೆ ದ್ವೇಷ ಬೆಳೆಯಲ್ಲ, ಸ್ವಾಮಿಯ ಮೇಲೆ ಅಭಿಮಾನ ಬೆಳೆಯುತ್ತೆ, ನನ್ನ ಕರ್ಮ ಕಳೀತಾ ಇದ್ದಾನೆ ಅಂತ. ಇದು ಯಾವಾಗತ್ತೆ ಹೇಳಿ, ಪುರಾಣ ಕಾಲಕ್ಕೆ ಮಾತ್ರ, ಪ್ರವಚನ ಕಾಲಕ್ಕೆ ಮಾತ್ರ ಕೇಳಿಬಿಟ್ರೆ ಅಪ್ಪನ ಆಣೆ ಬರೋದೇ ಇಲ್ಲ, ಮರತೇ ಹೋಗಿರ್ತೀವಿ. ಎಡ ಬಿಡದೆ ಸಾಧನೆ ಕಾಣಿಸಿದ ಪ್ರತಿಯೊಂದು ವ್ಯಕ್ತಿಯಲ್ಲಿ ಹರೇ 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 ಅಂತ ವ್ರತದಂತೆ ಮಾಡಬೇಕು. ಹೇಳಿದ್ರೆ ವ್ರತ, ಆ ವ್ರತದಂತೆ ಮಾಡಿದರೆ ಅವಾಗ ಬರೋದೇನು, ಬೇಸರ ಬರ್ತಾ ಇರುತ್ತೆ. ಎರಡು ಸಲ ಮೂರ್ನಾಲ್ಕು ದಿನದಲ್ಲಿ ನೋಡಿದ ಕೂಡಲೇ ದೇವ್ರು ಮಾಡಿಸಿ ಅಂದ್ಕೊಳ್ಳೇ, ಬಾ ದೇವ್ರ ಹಾಕ್ಕೊಂತಾಗ್ಬಿಡು. ಈ ಬೇಸರ ನಮ್ಮಲ್ಲಿ ಬಹಳ, ನಮ್ಮ ಫ್ರೆಂಡ್ ಅದು ಬರ್ತಾನೇ ಇರುತ್ತೆ. ಆ ದೆವ್ವನ್ನ ಹಿಡ್ಕೊಂಡು ಓಡಿಸ್ತಾ ಇರಬೇಕು. ಆ ದೆವ್ವನ್ನ ಓಡಿಸೋ ಕೋಲು ಯಾವುದು, ಆ ದೆವ್ವ ಕೋಲಿಂದ ಓಡಿಸ್ತಾರ, ಪೊರಕೆಯಿಂದ ಓಡಿಸ್ತಾರೆ, ಪೊರಕೆಯಿಂದ ಬಡದ ಹೊಡಿಸ್ತಾರೆ. ಆ ಪೊರಕೆ ಯಾವುದು ಅಂದ್ರೆ, ನಾನು ಬದುಕ್ತೀನೋ ಇಲ್ಲೋ, ಇರ್ತೀನೋ ಇಲ್ಲೋ. ಇವತ್ತು ನಾಲ್ಕು ದಿನದಲ್ಲಿ ಚಿಂತನೆ ಮಾಡಿದ್ವಿ, ನಾ ನೋಡೋಣ ನಾಳೆ ಇರ್ತೀನೋ ಇಲ್ಲೋ, ಇವತ್ತೇ ಇರ್ತೀನೋ ಇಲ್ಲೋ. ಬಾತ್ರೂಮ್ ಮೇಲೆ ಬಿದ್ದು ಹೋಗ್ಬಿಟ್ರೆ ಗತಿ ಏನು, ಯಾರು ಇರಲ್ಲ, ಒಬ್ಬರೇ ಕೂತಿರ್ತೀವಿ ಮನೆಯಲ್ಲಿ ಅಲ್ವಾ. ಬಾತ್ರೂಮ್ ಅಲ್ಲಿ ಬಿದ್ದರೂ ಕೂಡ ಕರೆದ್ರೆ ಬರೋಣ ಆಸೆ ಇರಲ್ಲ, ಯಾರನ್ನ ಕರಿಬೇಕಾದ್ರೆ ಫೋನ್ ದೂರ ಇರುತ್ತೆ, ಅಲ್ಲೇ ಬಿದ್ದಿರ್ತೀವಿ ನಾವು. ಯಾರೋ ಇನ್ನ ತಾವಾಗಿ ಮನೆ ಹೊಡೆದು ಬಂದ್ರೆ ಹೊಡೆದು ನಮಗೆ ಮೋಕ್ಷ ಇರಲ್ಲ, ಹೌದಾ ಅಲ್ವಾ. ಅಂತಹ ಪರಿಸ್ಥಿತಿಯಲ್ಲಿ ಸ್ವಾಮಿಯನ್ನು ಸದಾ ಪ್ರತಿಯೊಬ್ಬರಲ್ಲಿ ನಿಲ್ತಾ ಇರಬೇಕು, ಇದು ದೊಡ್ಡ ಸಾಧನೆ, ಹೌದಾ ಅಲ್ವಾ. ಮಾಡ್ಬೇಕಾ ಇಲ್ವಾ, ಯಾವಾಗ ಮಾಡೋಣ, ಈಗಿಂದೇ ಮಾಡೋಣ ಇಷ್ಟೇ. ನಮ್ ಗಂಟೆನಲ್ಲಿ ತಪ್ಪ, ಯಾರ್ಯಾರು ಬರ್ತಾರೆ, ಸ್ವಾಮಿ ನೀನಿದ್ಯಾ, ನೀ ಮಾಡಿಸ್ತಾ ಇದೀಯಾ, ನೀನಿದ್ಯಾ, ನಿಮ್ದೇನಪ್ಪ, ನೀನೇ ನನ್ನಲ್ಲಿ ಈ ತರ ಮಾಡಿಸ್ತಾ ಇದೀಯಾ, ಅವರಲ್ಲಿ ನಿಂತು ಮಾಡಿಸ್ತಾ ಇದೀಯಾ. ಇವರು ಗೊಂಬೆಗಳು, ಇವರು ಗೊಂಬೆಗಳು, ಗೊಂಬೆಗಳು, ಗೊಂಬೆಗಳು ಸದಾ ನೆನಪಿರಬೇಕು. ಆವಾಗ ಅವರ ಮೇಲೆ ಸಿಟ್ಟು ಬರಲ್ಲ, ಅನವಸರವಾದ ದುರಭಿಮಾನ ಹುಕ್ಕಿ ಬರಲ್ಲ, ಅದು ದುಃಖ ಕೊಡುತ್ತೆ ನಮಗೆ. ನಾವೇನೋ ಅಭಿಮಾನ ಪಡ್ತಾ ಇರ್ತೀವಿ ಅವರನ್ನ, ನಾವು ನಮ್ಮವರು 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 ಅಂತ, ಅವರೇನೋ ಮುಖ ತಿರ್ಸ್ಕೊಂಡು ಹೋಗ್ತಾ ಇರ್ತಾರೆ, ಒದಾಡೋ ಒದ್ದಾಡ, ಹೌದಾ. ಇದು ಯಾವ್ದಿರಲ್ಲ, ಅವನೊಬ್ಬರೇ ನಮ್ಮವನು, ಇವರೆಲ್ಲ ನಮ್ಮವರು, ಅವನ ಭಕ್ತರಾದ್ದರಿಂದ ಅವ್ರು ಹೇಗಿದ್ರು ನಮ್ಮವರೇ. ಇದು ಬಹಳ ಚೆನ್ನಾಗಿರುತ್ತೆ ನೋಡಿ, ನನಗೆ ಅನುಭವದಿಂದ ಹೇಳ್ತಾ ಇದ್ದೀನಿ. ಅವರು ಮುಖ ತಿರುಗಿಸಿಕೊಂಡು ಹೋದಾಗ್ಲೂ ಕೂಡ ನಮ್ಮವರು ಅಂತ ನಾವು ಚೂರು ದುಃಖ ಪಡದೆ ಅಭಿಮಾನ ಪಡುವುದಾದ್ರೆ ಬಹಳ ಚೆನ್ನಾಗಿರುತ್ತಲ್ಲ. ತಾಯಿ ಆ ಹುಚ್ಚನಾದ ಮಗ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇದ್ರು ಕೂಡ ಅಯ್ಯೋ ನನ್ ಮಗು ಅಂತ ಅಭಿಮಾನ ಪಡುತ್ತೆ ಅಷ್ಟೇ ಹೊರತು, ಇವ್ ಮುಖ ತಿರುಗಿಸ್ಕೊಂಡು ಹೋದ ಅಂತ ಹಲ್ಲು ಕಡ್ದು ಯಾವಾಗಾದ್ರು ಕಲ್ದು ಹೊಡಿತಾಳ ತಾಯಿ, ವ್ರತ ಇಲ್ಲ. ಆ ಸ್ಥಿತಿ ನಮಗೆ ಬರಬೇಕು, ಪ್ರತಿಯೊಬ್ಬರಿಗೂ ಬರಬೇಕು. ಇದು ದಾಸರಾಯರ ತಾತ್ಪರ್ಯ. ಮಲ್ಲಿಗೆ ಶ್ರೀಕೃಷ್ಣ ಪ್ರಮಸ್ತು. ನಾಳೆ ಮತ್ತು ಬೆಳಿಗ್ಗೆ ಸೇರೋಣ.
ಮತ್ತೆ ಹೋಗಿ.